ಪ್ರೀತಿಯ ಮಾರ್ಗ. ಪ್ರೀತಿಯ ಮಾರ್ಗ
ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಹೃದಯ ನೊಂದವರೇ, ಮನಸ್ಸು ನೊಂದವರೇ, ಆದರಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ. ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಕಷ್ಟದಿಂದ ಕಣ್ಣೀರಿಂದ ರೋಗ ಭಾರ ಬೇನೆಯಿಂದ, ಬಿಡುಗಡೆ ಹೊಂದಲು ಧೈರ್ಯಗೊಳ್ಳಲು ರಕ್ಷಣೆ ಹೊಂದಲು ಬನ್ನಿ. ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ, ಇದು ಜೀವ ಮಾರ್ಗ, ಇದು ಪ್ರೀತಿಯ ಮಾರ್ಗ.
ಪ್ರಿಯರೇ, ಪ್ರತಿ ಮಾನವನಿಗೂ ಪ್ರೀತಿಯು ಅವಶ್ಯವಲ್ಲವೇ? ಪ್ರೀತಿಯ ಆಸರೆ ಇಲ್ಲದೆ ಇರುವ ವ್ಯಕ್ತಿ ಯಾರೂ ಇಲ್ಲ. ಪ್ರೀತಿಗೋಸ್ಕರ ನಾವು ಅನೇಕರನ್ನು ನಂಬಿ ಮೋಸ ಹೋಗುತ್ತೇವಲ್ಲವೇ? ಆದರೆ ನಿಜವಾದ ಪ್ರೀತಿ ಹಾಗೂ ನಿರಂತರವಾದ ಪ್ರೀತಿ ತೋರಿಸುವ ವ್ಯಕ್ತಿಯನ್ನು ನೀವು ತಿಳಿಯಬಯಸುವುದಾದರೆ ಈ ಪ್ರೀತಿಯ ಮಾರ್ಗ ಕಾರ್ಯಕ್ರಮವನ್ನು ಆಲಿಸಿ. ನೀವು ಹೊಂದಿದ ಆಶೀರ್ವಾದವನ್ನು ಈ ಕಾರ್ಯಕ್ರಮದ ಕಡೆಯಲ್ಲಿ ಹೇಳುವ ವಿಳಾಸಕ್ಕೆ ಪತ್ರ ಬರೆಯಿರಿ. ಬನ್ನಿ ಈಗ ಆಲಿಸಿ ಪ್ರೀತಿಯ ಮಾರ್ಗ.
ಪ್ರಿಯ ಸಹೋದರ ಸಹೋದರಿರೇ, ನಮಸ್ಕಾರ. ಹೇಗಿದ್ದೀರಿ? ನನ್ನ ಸಂದೇಶಗಳನ್ನು ಕೇಳಿಸಿಕೊಳ್ತಿದ್ದೀರಲ್ಲ. ಪ್ರೀತಿಯ ಮಾರ್ಗ ಎಂಬ ಈ ರೇಡಿಯೋ ಕಾರ್ಯಕ್ರಮವನ್ನು ಕುರಿತು ಬೇರೆಯವರಿಗೆ ನೀವು ಹೇಳಿದ್ದೀರಾ? ಒಂದು ವೇಳೆ ಇದುವರೆಗೂ ಯಾರಿಗೂ ಹೇಳಿದಿದ್ರೆ ದಯಮಾಡಿ ನಿಮ್ಮ ಸಂಬಂಧಿಕರಿಗೂ ಸ್ನೇಹಿತರಿಗೂ ಹೇಳಿರಿ. ನಾವು ಸಾರುವ ಈ ಶುಭ ಸಂದೇಶದಿಂದ ಅವರೂ ಸಹ ಆಶೀರ್ವಾದ ಹೊಂದಲಿ. ಈ ದಿನ ಯೇಸುವಿನ ಹಿಂಬಾಲಕರ ಗುಣಗಳನ್ನು ಹೇಳಲು ಬಯಸ್ತೇನೆ. ದೇವರ ದೃಷ್ಟಿಯಲ್ಲಿ ಯೇಸುವಿನ ಹಿಂಬಾಲಕ ಅಥವಾ ಶಿಷ್ಯನಾಗುವುದಕ್ಕಿಂತ ದೊಡ್ಡದು ಲೋಕದಲ್ಲಿ ಯಾವುದೂ ಇಲ್ಲ. ಒಬ್ಬ ಗುರುವಿನ ಹಿಂಬಾಲಕ ಅಥವಾ ಶಿಷ್ಯನಾಗಲು ಯಾರು ಅರ್ಹರು? ಗುರುವಿನ ಜೀವನ ಶೈಲಿ ಅಥವಾ ಬೋಧನೆಯನ್ನು ಶಿಷ್ಯನು ಅನುಸರಿಸುತ್ತಾನೆ. ಆತನಾಗಲಿ ಆಕೆಯಾಗಲಿ ಗುರುವಿನಂತೆಯೇ ಮಾತನಾಡುವ ಅಭ್ಯಾಸವನ್ನು ಕಲಿತಿರುತ್ತಾರೆ. ಈ ಕಾರಣದಿಂದ ಶಿಷ್ಯರನ್ನು ಗುರುವನ್ನು ಪ್ರತಿಬಿಂಬಿಸುವರು ಎಂದು ಹೇಳುವರು. ಆತನಾಗಲಿ ಆಕೆಯಾಗಲಿ ಗುರುವಿನೊಂದಿಗೆ ಸದಾ ಇರುವರು. ಯೇಸು ಹೇಳಿದ್ದೇನೆಂದರೆ ಪ್ರತಿಯೊಬ್ಬ ಶಿಷ್ಯನು ತನ್ನ ಗುರುವಿನಂತೆಯೇ ಇರುವನು, ಮತ್ತು ಪ್ರತಿಯೊಬ್ಬ ಶಿಷ್ಯನು ಪೂರ್ಣವಾಗಿ ತರಬೇತಿ ಹೊಂದಿದ್ದರೆ ತನ್ನ ಗುರುವಿನಂತೆಯೇ ಇರುವನು. ಇದರ ಅರ್ಥವೇನೆಂದರೆ ನೀವು ಮತ್ತು ನಾನು ಯೇಸುವಿನಂತೆಯೇ ಇರಲು ಸಾಧ್ಯ. ಯೇಸುವಿನ ಶಿಷ್ಯರಲ್ಲಿ ಒಬ್ಬನಾದ ಪೌಲನು ಬೇರೆ ಜನರನ್ನು ಯೇಸುವಿನಂತೆ ಮಾಡಲು ಪ್ರಯತ್ನಿಸುತ್ತಿದ್ದೇನೆ ಎಂದು ಹೇಳಿದ್ದಾನೆ. ಯೇಸುವಿನಂತೆಯೇ ನಾವು ಜೀವಿಸುತ್ತಿದ್ದೇವೆಂಬುದು ನಿಜಕ್ಕೂ ಒಂದು ದೊಡ್ಡ ಸುದ್ದಿ. ಪ್ರಿಯರೇ, ಯೇಸುವಿನ ಶಿಷ್ಯರನ್ನು ಗುರುತಿಸುವ ಅನೇಕ ಸಂಗತಿಗಳಿವೆ. ಯೇಸುವಿನ ಮಾತಿನಂತೆ ನಡೆಯುವವನೇ ಯೇಸುವಿನ ಶಿಷ್ಯನಾಗಲು ಸಾಧ್ಯ. ಸತ್ಯವಿದೆ ಹೇಳುತ್ತದೆ, ನಾವು ಬರೀ ಕೇಳುವರಾಗಿರದೆ ವಾಕ್ಯ ಕೇಳಿದಂತೆ ನಡೆಯುವರಾಗಿರಬೇಕು ಎಂಬುದಾಗಿ. ನೀವು ಒಬ್ಬರನ್ನೊಬ್ಬರು ಪ್ರೀತಿಸುವಾಗ ಜನರು ನಿಮ್ಮನ್ನು ನೋಡಿ ನನ್ನ ಶಿಷ್ಯರು ಎಂದು ಹೇಳುವರೆಂಬುದಾಗಿ ಯೇಸು ಹೇಳಿದ್ದಾನೆ. ಈಗ ನೀವು ಪ್ರಶ್ನಿಸಬಹುದು, ಎಷ್ಟರ ಮಟ್ಟಿಗೆ ಪ್ರೀತಿಸಬೇಕೆಂಬುದಾಗಿ. ಯೇಸು ಹೇಳಿದ್ದೆಂದರೆ ಆತನು ನಮ್ಮನ್ನು ಪ್ರೀತಿಸದ ಹಾಗೆ ನಾವು ಇತರರನ್ನು ಪ್ರೀತಿಸಬೇಕು ಎಂಬುದಾಗಿ. ಹಾಗಾದರೆ ಯೇಸು ನಮ್ಮನ್ನು ಎಷ್ಟರ ಮಟ್ಟಿಗೆ ಪ್ರೀತಿಸಿದ್ದಾನೆ? ಸತ್ಯವಿದೆ ಹೇಳುತ್ತದೆ, ನಾವಿನ್ನೂ ಪಾಪಿಗಳಾಗಿದ್ದಾಗಲೇ ದೇವರು ತನ್ನ ಪ್ರೀತಿಯನ್ನು ನಮ್ಮ ಮೇಲೆ ಪ್ರಕಟ ಮಾಡಿದ್ದಾನೆ. ನಮ್ಮ ರಕ್ಷಕನಾದ ಯೇಸು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟನು. ಇದು ನೀವು ಕೇಳಿಸಿಕೊಂಡಿದ್ದೀರಾ? ಆದ್ದರಿಂದ ಯೇಸುವಿನ ಶಿಷ್ಯರು ಉತ್ಕೃಷ್ಟವಾದ ಸದ್ಗುಣವನ್ನು ಹೊಂದಿರುತ್ತಾರೆ. ಅದು ಯಾವುದೆಂದರೆ ಪ್ರಾಮಾಣಿಕವಾದ ಯಾವುದೇ ನಿರ್ಬಂಧ ಇಲ್ಲದ ನಿಜವಾದ ಪ್ರೀತಿ. ಇಂತಹ ಶಿಷ್ಯನು ತನಗೆ ವಿರುದ್ಧ ಬೇರೆಯವರು ಮಾಡಿದ ಎಲ್ಲಾ ತಪ್ಪುಗಳನ್ನು ಕ್ಷಮಿಸುವನಾಗಿದ್ದು ಆತನನ್ನಾಗಲಿ ಆಕೆಯನ್ನಾಗಲಿ ಪ್ರೀತಿಸುವನಾಗಿರುತ್ತಾನೆ. ಆದರೆ ಯಾವನಾದರೂ ತಾನು ಯೇಸುವಿನ ಶಿಷ್ಯನೆಂದು ಹೇಳಿಕೊಂಡು ಇತರರನ್ನು ಪ್ರೀತಿಸದೇ ಇರುವನಾದರೆ ಅಂತಹವನು ಸುಳ್ಳುಗಾರನಾಗಿದ್ದಾನೆ. ಈ ಲೋಕದಲ್ಲಿ ಅನೇಕ ರೀತಿಯ ಗುರುಗಳಿದ್ದಾರೆ. ಕೆಲವರು ದ್ವೇಷವನ್ನು ಬೋಧಿಸುತ್ತಾರೆ, ಆದರೆ ಬಹಳ ಕಡಿಮೆ ಜನ ಪ್ರೀತಿಯ ಬಗ್ಗೆ ಬೋಧಿಸುತ್ತಾರೆ. ಆದರೆ ಇಂತಹ ಗುರುಗಳ ಶಿಷ್ಯರೂ ಸಹ ಬೇರೆಯವರನ್ನು ಪ್ರೀತಿಸುವುದಿಲ್ಲ. ಯಾಕೆಂದರೆ ಸತ್ಯವಾದ, ಪ್ರಾಮಾಣಿಕವಾದ, ನಿಷ್ಕಪಟವಾದ ಪ್ರೀತಿ ಮನುಷ್ಯನಿಂದ ಬರಲು ಸಾಧ್ಯವೇ ಇಲ್ಲ, ಅದು ದೇವರಿಂದಲೇ ಬರುವಂಥದ್ದು. ಇಂತಹ ಪ್ರೀತಿ ಯೇಸುವಿನ ತ್ಯಾಗಪೂರ್ವಕವಾದ ಮರಣದಲ್ಲಿ ನಿರೂಪಿಸಲ್ಪಟ್ಟಿದೆ. ಪ್ರಿಯರೇ, ಯೇಸು ಮತ್ತು ಹೇಳಿದ್ದೇನೆಂದರೆ ತನ್ನ ಶಿಷ್ಯರು ವಿನಯಶೀಲರಾಗಿದ್ದು ಸೌಮ್ಯ ಸ್ವಭಾವವುಳ್ಳವರಾಗಿರುತ್ತಾರೆ ಎಂಬುದಾಗಿ. ಅಂತಹ ಶಿಷ್ಯರು ತಮ್ಮನ್ನು ಯೇಸು ಕ್ರಯಕ್ಕೆ ಕೊಂಡಿದ್ದಾನೆಂದು ತಿಳಿದು ಬೇರೆಯವರ ಮುಂದೆ ತಮ್ಮ ಆಡಂಬರವನ್ನು ತೋರಿಸಿಕೊಳ್ಳುವುದಿಲ್ಲ. ಅವರು ಕರುಣೆ ಮತ್ತು ದಯೆಯಿಂದ ಕುಡಿದವರಾಗಿರುತ್ತಾರೆ. ತನ್ನ ಶಿಷ್ಯರು ಯಾವಾಗಲೂ ತನ್ನ ಮಾರ್ಗದರ್ಶನ ಮತ್ತು ಬಲಕ್ಕಾಗಿ ಕಾದಿರುವಂತೆ ಯೇಸು ಬಯಸುತ್ತಾನೆ. ಈ ಲೋಕದ ಜನರಿಗೆ ಈ ಸಂಗತಿಗಳನ್ನು ಅನುಸರಿಸುವುದು ಕಷ್ಟವೆಂದು ಕಾಣಬಹುದು, ಆದರೆ ಇದು ಸತ್ಯ. ನಾವು ಯೇಸುವಿನ ಬಳಿ ಹೋದರೆ ಆತನ ಚಿತ್ತದಂತೆ ಮಾಡಲು ನಮಗೆ ಸಾಕಷ್ಟು ಬಲವನ್ನು ಅನುಗ್ರಹಿಸುವನು. ಈ ಲೋಕದ ಕಾನೂನು ನಾವು ಕೊಲ್ಲಬಾರದೆಂದು ಹೇಳುತ್ತದೆ, ಆದರೆ ಯೇಸು ಹೇಳುವಂಥದ್ದು ನಾವು ಕೋಪವನ್ನೂ ಮಾಡಿಕೊಳ್ಳಬಾರದೆಂಬುದಾಗಿ. ಈ ಲೋಕದ ಕಾನೂನು ನಾವು ವ್ಯಭಿಚಾರ ಮಾಡಬಾರದೆಂದು ಹೇಳುತ್ತದೆ, ಆದರೆ ಯೇಸು ಹೇಳುವಂಥದ್ದು ನಾವು ಪರಸ್ತ್ರೀಯರನ್ನ ಬೇರೆ ಯಾವ ಕೆಟ್ಟ ದೃಷ್ಟಿಯಿಂದಲೂ ನೋಡಬಾರದೆಂಬುದಾಗಿ. ಯಾಕೆಂದರೆ ದೇವರು ಹೃದಯವನ್ನು ನೋಡುವನಾಗಿದ್ದು ಯಾವುದು ಒಳಗೆ ಹೋಗಿ ಒಬ್ಬ ಮನುಷ್ಯನನ್ನು ನ್ಯಾಯ ತೀರ್ಪಿಗೆ ಒಳಪಡಿಸುತ್ತದೆ ಎಂದು ತಿಳಿದವನಾಗಿದ್ದಾನೆ. ಈ ಲೋಕದಲ್ಲಿ ಒಬ್ಬ ಮನುಷ್ಯನು ತನ್ನ ಹೆಂಡತಿಯನ್ನು ಪರಿತ್ಯಾಗ ಮಾಡಬಹುದು, ಆದರೆ ಯೇಸು ಹೇಳುವಂಥದ್ದು ಯಾರೂ ತನ್ನ ಹೆಂಡತಿಯನ್ನು ವಿವಾಹ ವಿಚ್ಛೇದನೆ ಮಾಡುವಂತಿಲ್ಲ. ಯಾಕೆಂದರೆ ದೇವರು ತಾನೇ ಆ ಪುರುಷ ಸ್ತ್ರೀಯನ್ನು ಗಂಡ ಹೆಂಡತಿಯರನ್ನಾಗಿ ಒಟ್ಟುಗೂಡಿಸಿರುವುದರಿಂದ ಯಾವ ಮನುಷ್ಯನು ಅವರನ್ನು ಅಗಲಿಸಬಾರದು. ಈ ಲೋಕದ ನ್ಯಾಯದ ಪ್ರಕಾರ ನಾವು ನಮ್ಮ ನೆರೆಹೊರೆಯವರನ್ನು ಪ್ರೀತಿಸಿ ನಮ್ಮ ವೈರಿಗಳನ್ನು ದ್ವೇಷಿಸಬೇಕೆಂಬುದಾಗಿ. ನಮ್ಮ ದೇಶದಲ್ಲೇ ನೋಡಿ, ಜನರಲ್ಲಿ ಎಷ್ಟೊಂದು ದ್ವೇಷದ ಮನೋಭಾವನೆ ಇದೆ. ಒಂದು ಜನಾಂಗದವರು ಮತ್ತೊಂದು ಜನಾಂಗದವರ ಮೇಲೆ ಕಾದಾಡಿ ದ್ವೇಷದ ನಿಮಿತ್ತ ಅವರನ್ನು ಕೊಲ್ಲುತ್ತಿದ್ದಾರೆ. ಆದರೆ ಯೇಸು ಹೇಳಿದ್ದೇನೆಂದರೆ ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ. ಇದು ಯೇಸುವಿನ ಶಿಷ್ಯನ ಗುರುತು. ಯಾರೂ ಸಹ ತನ್ನ ವೈರಿಯನ್ನು ಪ್ರೀತಿಸಲು ಸಾಧ್ಯವಿಲ್ಲ, ಆದರೆ ಯೇಸುವಿನ ಶಿಷ್ಯನಿಗೆ ಮಾತ್ರ ಅದು ಸಾಧ್ಯ. ದೇವರು ತಾನೇ ವೈರಿಗಳನ್ನೂ ಪ್ರೀತಿ ಮಾಡುವ ಬಲವನ್ನು ನಮಗೆ ಕೊಡುತ್ತಾನೆ. ಯೇಸು ಮತ್ತು ಹೇಳಿದ್ದೇನೆಂದರೆ ಯಾರಾದರೂ ಯೇಸುವಿನ ಬಳಿ ಬಂದು ತನ್ನ ಪ್ರೀತಿ ಪಾತ್ರರಿಗಿಂತ ಹೆಚ್ಚಾಗಿ ಯೇಸುವನ್ನು ಪ್ರೀತಿಸದಿದ್ದರೆ ಅಂತಹವರು ಯೇಸುವಿನ ಶಿಷ್ಯರಾಗಲು ಸಾಧ್ಯವಿಲ್ಲ. ಯಾರಾದರೂ ತನ್ನ ಶಿಲುಬೆಯನ್ನು ಹೊರದಿದ್ದರೆ, ಅಂದರೆ ತನ್ನ ನಾನು ಎಂಬ ಸ್ವಭಾವ, ಲೋಕದ ಇಚ್ಛೆಗಳನ್ನು ಬಿಡದೆ ಯೇಸುವಿನ ಬಳಿ ಬರುವುದಾದರೆ ಅಂತಹವರು ಯೇಸುವಿನ ಶಿಷ್ಯರಾಗಲು ಸಾಧ್ಯವಿಲ್ಲ. ಅದು ಮಾತ್ರವಲ್ಲದೆ ಶಿಷ್ಯತ್ವಕ್ಕೆ ಬೇಕಾದ ನಿಯಮಗಳನ್ನು ಯೇಸು ಮುಂದಿಟ್ಟನು. ಆತನ ಹಿಂಬಾಲಕರು ನಷ್ಟ ಮತ್ತು ಅವಮಾನ ಹೊಂದಬೇಕಾಗಬಹುದು, ಅದಕ್ಕೆ ಸಿದ್ಧರಿರಬೇಕು. ಇಲ್ಲದಿದ್ದರೆ ಯೇಸುವಿನ ಮೇಲಿನ ನಂಬಿಕೆಯ ಮೊದಲನೆಯ ಮೂಲ ಪಾಠ ಕಲಿತಿಲ್ಲವೆಂಬ ಅರ್ಥ. ಯೇಸು ಬೇರೆಯವರ ಒಳಿತಿಗಾಗಿ ತನ್ನನ್ನೇ ಸತ್ಯದ ಸಲುವಾಗಿ ನಿರಾಕರಿಸಿಕೊಂಡನು. ಹಾಗೆಯೇ ನಾವು ಮಾಡಬೇಕು. ಇಲ್ಲದಿದ್ದರೆ ನಾವು ಆತನ ಹಿಂಬಾಲಕರಾಗಲು ಸಾಧ್ಯವಿಲ್ಲ. ಹೀಗಾಗಿ ಶಿಷ್ಯತ್ವ ಎನ್ನುವುದು ದೊಡ್ಡ ಕ್ರಯ ಸಲ್ಲಿಸಬೇಕಾದ ವಿಷಯ ಹೊರತು ಸಾಮಾನ್ಯವಲ್ಲ. ಆದರೆ ನೀವು ಮಾಡಿದ ಎಲ್ಲ ಕಾರ್ಯಗಳಿಗೆ ದೇವರು ತಕ್ಕ ಪ್ರತಿಫಲವನ್ನು ಕೊಡುತ್ತಾನೆ. ಆತನು ಅನೇಕ ಪಟ್ಟು ಅದನ್ನು ಹಿಂತಿರುಗಿಸಿಕೊಡುವನು. ಪ್ರಿಯರೇ, ಹಾಗಾದರೆ ಒಬ್ಬನು ಯೇಸುವಿನ ಶಿಷ್ಯನಾಗಲು ಮನಸ್ಸು ಮಾಡಿದರೆ ಯೇಸು ನಿಗದಿಪಡಿಸಿರುವ ಎಲ್ಲ ನಿಯಮ ಕಾನೂನುಗಳಿಗೆ ಬದ್ಧನಾಗಿರಬೇಕು. ಆತನಿಗೆ ಲೋಕದಲ್ಲಿ ಕಷ್ಟಗಳಿರುವವು, ಆದರೆ ತನ್ನ ಮೇಲಿಟ್ಟಿರುವ ನಂಬಿಕೆ ನಿಮಿತ್ತ ಯೇಸು ವ್ಯಕ್ತಿಯನ್ನು ಬಲಪಡಿಸಿ ಆತನೊಂದಿಗಿರುವನು. ಯೇಸು ಕೊಡುವ ಕೃಪೆಯ ನಿಮಿತ್ತ ಆತನು ಮುಂದೆ ಸಾಗುವನು. ಇದು ಹೇಗೆಂದರೆ, ಒಬ್ಬ ವ್ಯಕ್ತಿ ಮಿಲಿಟರಿ ಸೇವೆಗೆ ಸೇರಿ ಕಷ್ಟವಾದ ತರಬೇತಿ ಹೊಂದುವಾಗ ಯಾವ ರೀತಿ ಹಿರಿಯ ಅಧಿಕಾರಿಗಳು, ಅಂದರೆ ಸೈನ್ಯದವರು, ಸೈನಿಕನ ಅವಶ್ಯಕತೆಯನ್ನು ಪೂರೈಸುತ್ತಾರೋ ಅದೇ ರೀತಿ ಯೇಸೂ ಸಹ ತನ್ನ ಪ್ರತಿಯೊಬ್ಬ ಶಿಷ್ಯನ ಅಗತ್ಯತೆಗಳನ್ನು ಪೂರೈಸುತ್ತಾನೆ. ಆತನನ್ನು ನಂಬಿ ಪ್ರೀತಿಸುವ ಪ್ರತಿ ಶಿಷ್ಯನ ಎಲ್ಲ ಅಗತ್ಯತೆಯನ್ನು ಯೇಸು ಪೂರೈಸುತ್ತಾನೆ. ಬೇರೆ ಎಲ್ಲ ಜನರ ಮಧ್ಯದಲ್ಲಿ ಯೇಸುವಿನ ಹಿಂಬಾಲಕನನ್ನು ಅಥವಾ ಶಿಷ್ಯನನ್ನು ಬಹಳ ಸುಲಭವಾಗಿ ಕಂಡುಹಿಡಿಯಬಹುದು. ಆತನ ಮೇಲೆ ಯಾರೇ ಏನೇ ಹೇಳಿದರೂ ಅಥವಾ ಆತನನ್ನು ನೋಯಿಸಿದರೂ ಆತನು ಧೃತಿಗೆಡದೆ ಅತಿ ಅಮೂಲ್ಯವಾದದನ್ನು ತಾನು ಸಂಪಾದಿಸಿಕೊಂಡಿರುವುದರಿಂದ ಯಾವುದಕ್ಕೂ ಚಿಂತಿಸದೇ ಇರುವನು. ಅವನು ಸಂಪಾದಿಸಿಕೊಂಡಿರುವುದು ಭೂಲೋಕದಲ್ಲಿ ಅತೀ ಅಮೂಲ್ಯವಾದದ್ದು, ಭೂಲೋಕದ ಬಹು ಬೆಲೆ ಬಾಳುವ ವಜ್ರಕ್ಕಿಂತ ಅಮೂಲ್ಯ, ಅಥವಾ ಬಹು ಬೆಲೆ ಬಾಳುವ ಕಟ್ಟಡಕ್ಕಿಂತ ಅಮೂಲ್ಯವಾದದ್ದು. ಯಾಕೆಂದರೆ ಆ ಶಿಷ್ಯನು ಸಂಪಾದಿಸಿರುವುದು ಯೇಸು. ಆ ಶಿಷ್ಯನಿಗೆ ಇನ್ನೇನು ಬೇಕು ಹೇಳಿ ಪ್ರಿಯರೇ? ನೀವು ಸಹ ಬಂದು ಯೇಸುವಿನ ಶಿಷ್ಯರಾಗಬೇಕೆಂಬ ಹಂಬಲ ನನ್ನದು. ಈ ಲೋಕದಲ್ಲಿ ಪ್ರತಿಯೊಬ್ಬನೂ ಒಬ್ಬ ಗುರುವಿನ ಶಿಷ್ಯನಾಗಲು ಸಾಧ್ಯವಿಲ್ಲ. ಸಮಾಜದಲ್ಲಿ ಆತನ ಸ್ಥಾನಮಾನ ಮುಂತಾದ ಸಂಗತಿಗಳನ್ನು ಗಮನಕ್ಕೆ ತೆಗೆದುಕೊಳ್ಳಲಾಗುತ್ತದೆ. ಆದರೆ ಯೇಸುವಿಗೆ ಇದ್ಯಾವುದರ ಅಗತ್ಯ ಇಲ್ಲ. ಆದರೆ ಯಾರೇ ಆಗಲಿ ಮುರಿದ ಮನಸ್ಸುಳ್ಳವರಾಗಿ ತನ್ನ ಬಲಹೀನತೆಯನ್ನು ಒಪ್ಪಿಕೊಂಡು ಯೇಸುವಿನ ಶಿಷ್ಯರಾಗಬೇಕೆಂಬ ಹಂಬಲದಿಂದ ಯೇಸುವಿನ ಬಳಿ ಬರುವ ಪ್ರತಿಯೊಬ್ಬ ಸ್ತ್ರೀ ಪುರುಷನನ್ನು ಯೇಸುವು ತನ್ನೆರಡು ಕರಗಳಿಂದ ಆತ್ಮೀಕವಾಗಿ ಸ್ವೀಕರಿಸುತ್ತಾನೆ. ಶಿಷ್ಯತ್ವದ ಮೊದಲನೇ ಹೆಜ್ಜೆ ನೀನು ಪಾಪಿ ಎಂದು ಒಪ್ಪಿಕೊಳ್ಳುವಂಥದ್ದಾಗಿದೆ. ಅದಾದ ನಂತರ ನಿನ್ನ ಎಲ್ಲಾ ಪಾಪಗಳನ್ನು ತೊಳೆಯುವಂತೆ ಯೇಸುವನ್ನು ಬೇಡಿಕೊಳ್ಳುವುದು ಯೇಸು ಖಂಡಿತವಾಗಿ ಮಾಡುತ್ತಾನೆ ಪ್ರಿಯರೇ. ಆಮೇಲೆ ಯೇಸುವನ್ನು ನಿಮ್ಮ ಜೀವಿತದ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿಯೂ ಸ್ವೀಕರಿಸುವಂಥದ್ದಾಗಿದೆ. ಹೀಗೆ ನೀವು ಒಪ್ಪಿಕೊಂಡು ಬರುವಾಗ ಯೇಸುವಿನ ಶಿಷ್ಯರಾಗುವಿರಿ. ದಯಮಾಡಿ ನನ್ನೊಂದಿಗೆ ಪ್ರಾರ್ಥಿಸುವಿರಾ? ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೆ, ನಾನು ಪಾಪಿ ಎಂದು ಒಪ್ಪಿಕೊಂಡಿದ್ದೇನೆ. ದಯಮಾಡಿ ನಿನ್ನ ರಕ್ತದಿಂದ ನನ್ನ ಪಾಪಗಳನ್ನು ತೊಳೆದು ಬಿಡು. ನಾನು ನಿನ್ನನ್ನು ನನ್ನ ರಕ್ಷಕನನ್ನಾಗಿಯೂ ಒಡೆಯನನ್ನಾಗಿಯೂ ಗುರುವಾಗಿಯೂ ಸ್ವೀಕರಿಸುತ್ತೇನೆ. ನಾನು ನೀತಿಯ ಮಾರ್ಗದಲ್ಲಿ ನಡೀಲಿಕ್ಕಾಗುವಂತೆ ನನಗೆ ಬೋಧಿಸಿ ಮಾರ್ಗದರ್ಶನವನ್ನು ನೀಡು. ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಯೇಸುವೆ. ನಿನಗೆ ವಂದನೆ ಒಡೆಯನೆ. ವಂದನೆ ಯೇಸುವೆ. ಆಮೆನ್.
ಮಾರ್ಗ ಕಾರ್ಯಕ್ರಮವನ್ನು ಕೇಳಿದ ನಮ್ಮ ಎಲ್ಲಾ ಶ್ರೋತೃಗಳಿಗೆ ವಂದನೆಗಳು. ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ನಮಗೆ ಪತ್ರ ಬರೆಯಿರಿ ಅಥವಾ ನಮ್ಮ ಮೊಬೈಲ್ ದೂರವಾಣಿಗೆ ಕರೆ ಮಾಡಿ. ಪತ್ರ ಬರೆಯುವ ಹಾಗೂ ಕರೆ ಮಾಡುವ ಪ್ರತಿಯೊಬ್ಬರಿಗೂ ವಿಸ್ಮಯಕರವಾದ ಸತ್ಯಾಂಶಗಳು ಎಂಬ ಪುಸ್ತಕವನ್ನು ಉಚಿತವಾಗಿ ಕಳುಹಿಸಿಕೊಡುತ್ತೇವೆ. ನೀವು ಬರೆಯಬೇಕಾದ ವಿಳಾಸ ಪ್ರೀತಿಯ ಮಾರ್ಗ, ಅಂಚೆಪೆಟ್ಟಿಗೆ ಸಂಖ್ಯೆ 1603, ಬೆಂಗಳೂರು 560016. ಮತ್ತೊಮ್ಮೆ ನಮ್ಮ ವಿಳಾಸ ಪ್ರೀತಿಯ ಮಾರ್ಗ, ಪೋಸ್ಟ್ ಬಾಕ್ಸ್ ನಂಬರ್ 1603, ಬ್ಯಾಂಗ್ಲೂರ್ 560016. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9986760607. ಮತ್ತೊಮ್ಮೆ ನಮ್ಮ ದೂರವಾಣಿ ಸಂಖ್ಯೆ 9986760607. ಪ್ರಿಯರೇ, ಪುನಃ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಹಾಗೂ ಇದೇ ಮೀಟರ್ ಬ್ಯಾಂಡ್ನಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ನಮಸ್ಕಾರ.